ಎಲ್ರಿಗೂ ನಮಸ್ಕಾರ. ಕನ್ನಡ ಕಥಾ ಸಂಗ್ರಹಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಜಾತಕ ಕಥಾ ಸರಣಿಯ ಇಂದಿನ ಕತೆ ಸೈಂಧವ ಕುದುರೆ. ಈ ಕಥೆಯನ್ನು ನಾನು ಅರಳಿಯ ಜಿಂಕೆ ಎಂಬ ಜಿ.ಪಿ. ರಾಜರತ್ನಂ ರಚಿಸಿರುವ ಪುಸ್ತಕದಿಂದ ಆಯ್ದುಕೊಂಡಿದ್ದೇನೆ. ಬೋಧಿಸತ್ವನು ಒಂದು ಸಲ ಕುದುರೆಯಾಗಿ ಹುಟ್ಟಿದನು. ಸಿಂಧು ದೇಶದಲ್ಲಿ ಹುಟ್ಟಿದ್ದರಿಂದ ಆ ಕುದುರೆಗೆ ಸೈಂಧವ ಕುದುರೆ ಎಂದು ಹೆಸರಾಯಿತು. ಅದು ಒಳ್ಳೆಯ ಜಾತಿಯ ಕುದುರೆಯಾಗಿತ್ತು. ಆ ಕಾಲದಲ್ಲಿ ವಾರಣಾಸಿಯಲ್ಲಿ ಒಬ್ಬ ರಾಜನಿದ್ದ. ಆತನ ಹೆಸರು ಬ್ರಹ್ಮದತ್ತ. ಆ ರಾಜ ಸೈಂಧವ ಕುದುರೆಯನ್ನು ಬಹುಬೆಲೆ ಕೊಟ್ಟು ಕೊಂಡುಕೊಂಡ. ಆ ಕುದುರೆ ಅವನ ಅರಮನೆಯಲ್ಲಿ ಪಟ್ಟದ ಕುದುರೆಯಾಯಿತು. ಆ ಸೈಂಧವ ಕುದುರೆ ರಾಜಯೋಗ್ಯವಾದ ಎಲ್ಲಾ ವೈಭವಗಳನ್ನು ಅನುಭವಿಸುತ್ತಿತ್ತು. ಸಣ್ಣಕ್ಕಿಯ ಅನ್ನವನ್ನು ಬೇಯಿಸಿ ಅದಕ್ಕೆ ಚಿನ್ನದ ತಟ್ಟೆಗಳಲ್ಲಿ ಬಡಿಸುತ್ತಿದ್ದರು. ಕುದುರೆಯ ಲಾಯದ ನೆಲವನ್ನು ವಿಧ ವಿಧವಾದ ಪರಿಮಳ ಪನ್ನೀರುಗಳಿಂದ ತೊಳೆಯುತ್ತಿದ್ದರು. ನಾಲ್ಕು ಕಡೆಯ ಗೋಡೆಗಳಲ್ಲಿ ಕೆಂಪು ಕೆಂಪಿನ ತೆರೆಗಳನ್ನು ಇಳಿಬಿಟ್ಟಿದ್ದರು. ಲಾಯದ ಮೇಲಿನ ಚಾವಣಿಯಲ್ಲಿ ಚಿನ್ನದ ನಕ್ಷತ್ರಗಳನ್ನು ಕೆತ್ತಿ ನಾಲ್ಕು ಮೂಲೆಗಳಲ್ಲಿಯೂ ಮುತ್ತಿನ ಕುಚ್ಚುಗಳನ್ನು ಇಳಿಬಿಟ್ಟಿದ್ದರು. ಪ್ರತಿದಿನವೂ ಹೊಸ ಹೂವಿನ ಹಾರಗಳನ್ನು ತಂದು ಕುದುರೆಯ ಹತ್ತಿರದಲ್ಲಿದ್ದ ಕಂಬಗಳಿಗೆ ಸುತ್ತಿ ಅಲಂಕಾರ ಮಾಡುತ್ತಿದ್ದರು. ಕುದುರೆಯ ಲಾಯದ ತುಂಬ ಹೂವಿನ ಸುವಾಸನೆ ಘಮಘಮಿಸುತ್ತಿತ್ತು. ಗಂಧದ ಎಣ್ಣೆ ತುಂಬಿದ ದೀಪವೊಂದು ಹಗಲು ರಾತ್ರಿ ನಂದಾದೀಪದಂತೆ ಉರಿಯುತ್ತಿತ್ತು. ಹೀಗಿತ್ತು ಬ್ರಹ್ಮದತ್ತನ ಪಟ್ಟದ ಕುದುರೆಯ ವೈಭವ. ಹೀಗಿರಬೇಕಾದರೆ ಒಂದು ಸಲ ವಾರಣಾಸಿಯ ನೆರೆಹೊರೆಯದಲ್ಲಿದ್ದ ಕೆಲವರು ರಾಜರಿಗೆ ವಾರಣಾಸಿಯ ಮೇಲೆ ದಂಡೆತ್ತಿ ಹೋಗಬೇಕೆಂದು ದುರ್ಬುದ್ಧಿ ಬಂತು. ಅವರು ಏಳು ಜನ ಒಟ್ಟಾಗಿ ತಮ್ಮ ಸೈನ್ಯಗಳನ್ನು ಕರೆದುಕೊಂಡು ವಾರಣಾಸಿಯ ಕಡೆಗೆ ನಡೆದರು. ದೂತನ ಮೂಲಕ, ನಿನ್ನ ರಾಜ್ಯವನ್ನು ನಮಗೆ ಒಪ್ಪಿಸಿ ಶರಣಾಗತನಾಗು, ಅಥವಾ ನಮ್ಮ ಜೊತೆಯಲ್ಲಿ ಯುದ್ಧ ಮಾಡು ಎಂದು ಒಂದು ಕಾಗದ ಕಳುಹಿಸಿದರು. ಬ್ರಹ್ಮದತ್ತನು ಆ ಪತ್ರವನ್ನು ಓದಿದ ಕೂಡಲೇ ತನ್ನ ಮಂತ್ರಿಗಳನ್ನು ಕರೆಸಿದ. ಅವರಿಗೆ ಆ ರಾಜರ ಪತ್ರವನ್ನು ಓದಿದ. ಈಗ ನಾವು ಏನು ಮಾಡಬೇಕು, ನಮ್ಮ ಕರ್ತವ್ಯವೇನು ಎಂದು ಅವರ ಸಲಹೆಯನ್ನು ಕೇಳಿದ. ಆಗ ವೃದ್ಧ ಮಂತ್ರಿಯೊಬ್ಬ ಬ್ರಹ್ಮದತ್ತನಿಗೆ ಹೀಗೆ ಹೇಳಿದ, ದೊರೆಯೇ, ಈ ಏಳು ಜನ ರಾಜರು ತಮ್ಮ ದುರ್ಬುದ್ಧಿಯಿಂದ ಇಂತಹ ಪತ್ರವನ್ನು ನಿಮಗೆ ಕಳಿಸಿದ್ದಾರೆ. ಇವರ ಉದ್ದಟತನಕ್ಕೆ ತಕ್ಕ ಶಿಕ್ಷೆಯಾಗಲೇಬೇಕು. ಆದ್ದರಿಂದ ಈ ಪತ್ರಕ್ಕೆ ಇರುವುದೊಂದೇ ಉತ್ತರ, ಅದು ಏನೆಂದರೆ ಯುದ್ಧ. ಆದರೆ ಈ ದುಷ್ಟರಾದ ದೊರೆಗಳ ಜೊತೆಯಲ್ಲಿ ಯುದ್ಧಕ್ಕೆ ತಾವೇ ಹೋಗಬೇಕಾದ ಅಗತ್ಯವಿಲ್ಲ. ನಮ್ಮ ವಾರಣಾಸಿಯಲ್ಲಿ ಅರಿಕೇಸರಿ ಎಂಬ ಮಹಾವೀರನಿದ್ದಾನೆ. ಯುದ್ಧದ ಜವಾಬ್ದಾರಿಯನ್ನು ಅವನಿಗೆ ಹೊರಿಸೋಣ. ಅವನು ಏನಾದರೂ ಸೋತು ಹೋಗುವ ಸಂದರ್ಭದಲ್ಲಿ ಮುಂದೆ ಏನು ಮಾಡಬೇಕಾಗುತ್ತದೆ ಎಂದು ವಿಚಾರ ಮಾಡೋಣ ಎಂದನು. ವೃದ್ಧ ಮಂತ್ರಿಯ ಮಾತು ಎಲ್ಲರಿಗೂ ರುಚಿಸಿತು. ಬ್ರಹ್ಮದತ್ತನು ಅರಿಕೇಸರಿಯನ್ನು ಬರಹೇಳಲು ಹೇಳಿದನು.
ಅಯ್ಯ ಅರಿಕೇಸರಿ, ನೆರೆಹೊರೆಯ ದುಷ್ಟರಾದ ಏಳು ಜನ ದೊರೆಗಳು ನಮ್ಮ ರಾಜ್ಯದ ಮೇಲೆ ದಂಡೆತ್ತಿ ಬಂದಿದ್ದಾರೆ. ಅವರೆಲ್ಲರನ್ನೂ ನೀನೊಬ್ಬನೇ ಸೋಲಿಸಬಲ್ಲೆ ಎಂದು ನಮ್ಮ ಮಂತ್ರಿಗಳು ಹೇಳುತ್ತಿದ್ದಾರೆ. ಈ ಯುದ್ಧದ ಭಾರವನ್ನು ನೀನು ವಹಿಸಬಲ್ಲೆಯಾ
ಎಂದು ಬ್ರಹ್ಮದತ್ತನು ಕೇಳಿದನು. ಅರಿಕೇಸರಿಯು ದೊರೆಗೆ ಬಗ್ಗಿ ನಮಸ್ಕಾರ ಮಾಡಿ,
ಪ್ರಭುವೇ, ತಮ್ಮ ಆಜ್ಞೆಯನ್ನು ಶಿರಸಾ ವಹಿಸುತ್ತೇನೆ. ಆದರೆ ನನಗೆ ತಕ್ಕಂತಹ ಒಂದು ಕುದುರೆಯನ್ನು ದಯಪಾಲಿಸಬೇಕು
ಎಂದನು.
ನಮ್ಮ ಅರಮನೆಯ ಲಾಯದಲ್ಲಿ ಎಷ್ಟೋ ಒಳ್ಳೆಯ ಜಾತಿಯ ಕುದುರೆಗಳಿವೆ. ನಿನಗೆ ಯಾವುದು ಬೇಕೋ ಅದನ್ನು ನೀನೇ ಆಯ್ದುಕೋ.
ತಮ್ಮ ಪಟ್ಟದ ಕುದುರೆಯಾದ ಸೈಂಧವವನ್ನು ತಾವು ದಯಾಪಾಲಿಸಿದರೆ ಈ 7 ಜನ ರಾಜರನ್ನು ಜೀವಸಹಿತ ಹಿಡಿದು ತಮ್ಮ ಪಾದಗಳಿಗೆ ಒಪ್ಪಿಸುತ್ತೇನೆ.
ಅಯ್ಯ ವೀರಶ್ರೇಷ್ಠ, ಹೋಗು ನಮ್ಮ ಲಾಯಕ್ಕೆ, ಸೈಂಧವ ಕುದುರೆಯನ್ನು ಕರೆದುಕೋ, ಯುದ್ಧಕ್ಕೆ ಹೋಗು, ನಿನಗೆ ಜಯವಾಗಲಿ.
ಅರಿಕೇಸರಿ ಹೇಳಿದ ಮೇರೆಗೆ ಸೈಂಧವ ಕುದುರೆಯ ಮೈಗೆ, ಮುಖಕ್ಕೆ, ಕಾಲುಗಳಿಗೆ ಲೋಹದ ಕವಚಗಳನ್ನು ತೊಡಿಸಿದರು. ಅರಿಕೇಸರಿ ಹೊಸದಾಗಿ ಮಸೆದ ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿ ಒಂದೇ ಹಾರಿಗೆ ಕುದುರೆಯ ಮೇಲೇರಿ ಕುಳಿತನು. ಕುದುರೆ ಅವನ ಇಂಗಿತವನ್ನು ಅರ್ಥ ಮಾಡಿಕೊಂಡು ಶತ್ರುರಾಜರು ಪಾಳೆಯ ಬಿಟ್ಟಿದ್ದ ಕಡೆಗೆ ಮಿಂಚಿನ ವೇಗದಿಂದ ಓಡಿತು. 7 ಜನ ಶತ್ರುರಾಜರು ಒಬ್ಬರ ಹಿಂದೆ ಒಬ್ಬರು ಸಾಲಾಗಿ ತಮ್ಮ ಸೈನ್ಯಗಳೊಡನೆ ಯುದ್ಧಕ್ಕೆ ಸಿದ್ಧವಾಗಿದ್ದರು. ಅರಿಕೇಸರಿಯು ಸೈಂಧವದ ಮೇಲೇರಿ ಸಿಡಿಲು ಎರಗಿದಂತೆ ಮೊದಲನೆಯ ರಾಜನ ಮೇಲೆ ಎರಗಿದನು. ಆ ಸೈನ್ಯ ಚಿಲ್ಲಾಪಿಲ್ಲಿಯಾಗಿ ಚದರಿಹೋಯಿತು. ಅರಿಕೇಸರಿಯು ಆ ರಾಜನನ್ನು ಜೀವಸಹಿತ ಸೆರೆ ಹಿಡಿದನು, ತನ್ನ ಕಡೆಯ ಸೈನಿಕರ ಕೈಗೆ ಒಪ್ಪಿಸಿದನು. ತಿರುಗಿ 2 ರಾಜನ ಸೈನ್ಯದ ಮೇಲೆ ಎರಗಿದನು. ಆ ರಾಜನ ಸೈನ್ಯವನ್ನು ಚದರಿಸಿ ಅವನನ್ನು ಸೆರೆ ಹಿಡಿದು ತನ್ನ ಸೈನಿಕರ ವಶಕ್ಕೆ ಕೊಟ್ಟನು. ಹೀಗೆಯೇ 3, 4, 5, 6 ರಾಜರ ಸೈನ್ಯಗಳನ್ನು ಒಂದಾದ ಮೇಲೊಂದರಂತೆ ಚದರಿಸಿ ಆ 4 ರಾಜರುಗಳನ್ನು ಸೆರೆ ಹಿಡಿದು ತನ್ನ ಸೈನಿಕರಿಗೆ ಒಪ್ಪಿಸಿದನು. 7 ರಾಜನನ್ನು ಹಿಡಿದರೆ ಯುದ್ಧ ಮುಗಿದ ಹಾಗೆಯೇ ಎಂದುಕೊಂಡನು. ಆದರೆ 6 ರಾಜನನ್ನು ಹಿಡಿಯಲು ಹೋದಾಗ ಸೈಂಧವ ಕುದುರೆಗೆ ಒಂದು ಕತ್ತಿಯ ಏಟು ತಾಗಿ ಗಾಯವಾಗಿತ್ತು. ಕುದುರೆ ನೋವಿನಿಂದ ತುಂಬಾ ಬಾಧೆ ಪಡುತ್ತಿತ್ತು. ಕುದುರೆಯ ಸ್ಥಿತಿಯನ್ನು ನೋಡಿ ಅರಿಕೇಸರಿಗೆ ತುಂಬಾ ಮರುಕವಾಯಿತು.
ಪಾಪ ತುಂಬಾ ಆಯಾಸ ಪಟ್ಟಿದೆ, 6 ರಾಜರನ್ನು ಹಿಡಿಯಲು ಸಹಾಯ ಮಾಡಿದೆ, ಈಗ ಗಾಯವಾಗಿ ನೊಂದಿದೆ, ಇನ್ನೂ ಇದನ್ನು ಅತಿಯಾಗಿ ದುಡಿಸುವುದು ಬೇಡ
ಎಂದು ಅರಿಕೇಸರಿ ಸೈಂಧವವನ್ನು ಅರಮನೆಯ ಲಾಯಕ್ಕೆ ಕರೆತಂದನು. ಇತ್ತ ಅರಿಕೇಸರಿ ಲಾಯದೊಳಕ್ಕೆ ಹೋಗಿ ಇನ್ನೊಂದು ಕುದುರೆಯನ್ನು ಆರಿಸಿ ತಂದು ಸೈಂಧವಕ್ಕೆ ತೊಡಿಸಿದ್ದ ಲೋಹದ ಕವಚಗಳನ್ನು ಈ ಕುದುರೆಗೆ ತೊಡಿಸತೊಡಗಿದ. ಅವನು ಮಾಡುತ್ತಿದ್ದದ್ದನ್ನು ಸೈಂಧವ ಹಾಗೆ ಮಲಗಿದ್ದ ಹಾಗೆಯೇ ನೋಡಿತು.
ಈ ಸವಾರ ಈ ಕುದುರೆಯನ್ನೇರಿ ಹೋಗಿ 7 ರಾಜನನ್ನು ಹಿಡಿಯಬೇಕೆಂದಿದ್ದಾನೆ. ಆದರೆ ಈ ಕುದುರೆಗೆ ಅಷ್ಟು ಸಾಮರ್ಥ್ಯವಿಲ್ಲ. ಮೊದಲನೆಯ 6 ಸೈನ್ಯಗಳಿಗಿಂತ ಈ 7 ಇನ್ನೂ ಬಲವಾಗಿದೆ. ಇದುವರೆಗೆ ನಾನು ಏನು ಜಯವನ್ನು ಸಂಪಾದಿಸಿಕೊಟ್ಟಿರುವೆನೋ ಅದಷ್ಟನ್ನು ಇವನು ಕಳೆದುಕೊಳ್ಳುವನು. ಅನಂತರ ಬ್ರಹ್ಮದತ್ತ ರಾಜನು ತಾನೇ ಯುದ್ಧಕ್ಕೆ ಬರಬೇಕಾಗುತ್ತದೆ. ಇದು ಆಗಬಾರದು. ಇದು ಆಗುವುದಕ್ಕೆ ನಾನು ಅವಕಾಶ ಕೊಡಬಾರದು
ಎಂದು ಸೈಂಧವ ತನಗೆ ತಾನೇ ಹೇಳಿಕೊಂಡಿತು. ಮಲಗಿದ್ದ ಹಾಗೆಯೇ ಸೈಂಧವ ಆ ವೀರನನ್ನು ಹತ್ತಿರಕ್ಕೆ ಕರೆಯಿತು.
ಅಯ್ಯ ಮಹಾವೀರ, ಇದುವರೆಗೆ ನೀನು ಅಸಾಧ್ಯವಾದದನ್ನು ಸಾಧಿಸಿದ್ದೀಯ, 6 ರಾಜರನ್ನು ಸೆರೆ ಹಿಡಿದಿದ್ದೀಯ. ಆದರೆ 7 ಹಿಡಿಯುವುದಕ್ಕೆ ಈ ಕುದುರೆಯಿಂದ ಸಹಾಯವಾಗದು. ಆದ್ದರಿಂದ ಪುನಃ ನನ್ನನ್ನೇ ಕರೆದುಕೊಂಡು ಹೋಗು. ಆ ಕವಚಗಳಿಂದ ನನ್ನ ದೇಹವನ್ನು ಮುಚ್ಚು. ಕೊನೆಯ ಶತ್ರುವನ್ನು ಹಿಡಿಯಲು ನಿನಗೆ ಸಹಾಯ ಮಾಡಿ ನಾನು ನನ್ನ ದೊರೆಯ ಅನ್ನದರುಣವನ್ನು ತೀರಿಸುತ್ತೇನೆ
ಎಂದಿತು. ಸೈಂಧವದ ಮಾತು ಸರಿಯೆಂದು ಅರಿಕೇಸರಿಗೆ ಅನ್ನಿಸಿತು. ಅರಿಕೇಸರಿ ಸೈಂಧವ ಕುದುರೆಯನ್ನು ಎಬ್ಬಿಸಿ ನಿಲ್ಲಿಸಿದನು. ಅದರ ಮೈಗೆ ಕವಚಗಳನ್ನು ತೊಡಿಸಿದನು. ಅದನ್ನು ಹತ್ತಿ ಹೋಗಿ 7 ಪಾಳಯವನ್ನು ಮುರಿದು 7 ರಾಜನನ್ನು ಸೆರೆ ಹಿಡಿದು ತನ್ನ ಸೈನಿಕರಿಗೆ ಒಪ್ಪಿಸಿದನು. ಅರಿಕೇಸರಿ ಹಾಗೂ ಸೈಂಧವವನ್ನು ಸ್ವಾಗತಿಸಲು ಬ್ರಹ್ಮದತ್ತನೇ ಅರಮನೆಯ ಹೆಬ್ಬಾಗಿಲವರೆಗೂ ಬಂದನು.
ಸೈಂಧವ, ನಮ್ಮ ರಾಜ್ಯಕ್ಕೆ ಒದಗಿದ ಒಂದು ಸಂಕಟ ನಿನ್ನಿಂದ ನಿವಾರಣೆಯಾಯಿತು. ನಿನಗೆ ಏನು ಬೇಕು ಕೇಳು, ಕೇಳಿದುದನ್ನು ಇಲ್ಲವೆನ್ನದೆ ಕೊಡುತ್ತೇನೆ
ಎಂದು ಬ್ರಹ್ಮದತ್ತ ಹೇಳಿದನು.
ಪ್ರಭುವೇ, ನಾನು ನಿನಗೆ ಕೇಳಿಕೊಳ್ಳುವುದು ಒಂದೇ. ನಿನಗೆ ಸೆರೆ ಸಿಕ್ಕಿರುವ 7 ಜನರಾಜರನ್ನು ನೀನು ಕ್ಷಮಿಸಿಬಿಡು. ಕ್ಷಮೆಗಿಂತ ದೊಡ್ಡ ವಸ್ತುವಿಲ್ಲ, ಅಹಿಂಸೆಗಿಂತ ದೊಡ್ಡ ಧರ್ಮವಿಲ್ಲ, ಪ್ರಾಣದಾನಕ್ಕಿಂತ ಪ್ರಿಯವಾದ ದಾನ ಇನ್ನೊಂದಿಲ್ಲ. ಇದಷ್ಟನ್ನು ನಡೆಸಿಕೊಡು ನನ್ನ ದೊರೆಯೇ.
ನೀನು ಹೇಳಿದ ಹಾಗೆ ಆಗಲಿ ಸೈಂಧವ, ಇನ್ನೇನಾದರೂ ವರ ಕೇಳುವುದಾದರೆ ಕೇಳಿಕೋ
ಎಂದು ಬ್ರಹ್ಮದತ್ತ ಹೇಳಿದ.
ಈ ವೀರನು ನಾನು ಒಟ್ಟಿಗೆ ಸೇರಿ ಯುದ್ಧದಲ್ಲಿ ಜಯ ಪಡೆದಿದ್ದೇವೆ. ಇದಕ್ಕಾಗಿ ನೀನು ಏನು ಪಾರಿತೋಷಕ ಕೊಡಬಯಸುವೆಯೋ ಅದನ್ನೆಲ್ಲ ಈ ವೀರನಿಗೆ ಕೊಡು
ಎಂದು ಸೈಂಧವ ಹೇಳಿತು.
ಶತ್ರು ರಾಜರಿಗೆ ಹಿತವನ್ನು ಬಯಸಿದೆ, ಯುದ್ಧದಲ್ಲಿ ಗೆದ್ದ ವೀರನಿಗೆ ಅನುಗ್ರಹವನ್ನು ಕೋರಿದೆ. ನಿನಗಾಗಿ ನೀನು ಏನು ಕೇಳಿಕೊಳ್ಳುವುದಿಲ್ಲವೇ ಸೈಂಧವ
ಎಂದ ಬ್ರಹ್ಮದತ್ತ.
ಉಂಟು ದೊರೆಯೇ, ನಾನು ನಿನ್ನನ್ನು ಕೇಳಿಕೊಳ್ಳುವುದು ಒಂದು ಉಂಟು. ನೀನು ಈಗ ಇರುವ ಹಾಗೆಯೇ ಎಂದೆಂದಿಗೂ ಧರ್ಮಪರನಾಗಿಯೇ ಇರು. ಕೊಲೆ, ಸುಳ್ಳು, ಕಳ್ಳತನ, ದುರಾಸೆ ಮುಂತಾದವು ಯಾವುದು ನಿನ್ನ ಹತ್ತಿರ ಸೇರದೇ ಇರಲಿ. ಪ್ರಜೆಗಳನ್ನು ನಿನ್ನ ಮಕ್ಕಳಂತೆ ಕಾಣು. ನ್ಯಾಯವನ್ನು ಹಿಡಿದು ನಿಷ್ಠೆಯಿಂದ ರಾಜ್ಯಭಾರ ಮಾಡು. ನನ್ನ ಆಯಸ್ಸು ತೀರಿತು, ನಾನು ಹೋಗಿ ಬರುತ್ತೇನೆ
ಎಂದಿತು ಸೈಂಧವ ಕುದುರೆ. ಸೈಂಧವದ ಮೈ ಮೇಲಿನ ಲೋಹದ ರಕ್ಷಾ ಕವಚಗಳನ್ನು ತೆಗೆಯತೊಡಗಿದರು. ತೆಗೆಯುತ್ತಿದ್ದ ಹಾಗೆಯೇ ಆ ಕುದುರೆಯ ಜೀವ ದೇಹವನ್ನು ಬಿಟ್ಟು ಹೊರಟು ಹೋಯಿತು. ಬ್ರಹ್ಮದತ್ತನು ಸೈಂಧವ ಕುದುರೆಯ ದೇಹವನ್ನು ರಾಜ್ಯಯೋಗ್ಯವಾದ ಗೌರವಗಳಿಂದ ಸಂಸ್ಕಾರ ಮಾಡಿಸಿದನು. ಆ ಕುದುರೆಯ ಮಾತಿನ ಮೇರೆಗೆ 7 ಜನ ಶತ್ರುರಾಜರು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಬ್ರಹ್ಮದತ್ತನನ್ನು ಕ್ಷಮೆಬೇಡಿ ಅವನ ಸಾಮಂತರಾಜರಾದರು. ಅರಿಕೇಸರಿ ಬ್ರಹ್ಮದತ್ತನ ಸೇನಾಧಿಪತಿಯಾಗಿ ಅರಸನಿಂದ ಅನೇಕ ಸನ್ಮಾನಗಳನ್ನು ಪಡೆದನು. ಈ ಕಥೆಗೆ ಕಂಠದಾನ ಮಾಡಿರುವವರು ಬ್ರಹ್ಮದತ್ತನಾಗಿ ಚೇತನ್ ಕುಮಾರ್, ಅರಿಕೇಸರಿಯಾಗಿ ಮಾಸ್ಟರ್ ಧ್ರುವ, ಸೈಂಧವ ಕುದುರೆಯಾಗಿ ಮಾಸ್ಟರ್ ಯದುನಂದನ್ ಹಾಗೂ ನಿರೂಪಕಿಯಾಗಿ ನಾನು ನೇತ್ರಾವತಿ. ಜಾತಕ ಕಥಾಸರಣಿಯನ್ನು ಈ ಕಥೆಯೊಂದಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಕಥಾಸರಣಿ ರಾಜ ವಿಕ್ರಮಾದಿತ್ಯ ಹಾಗೂ ಬೇತಾಳನ ಕಥೆಗಳೊಂದಿಗೆ ನಿಮ್ಮೆಲ್ಲರನ್ನು ಆದಷ್ಟು ಬೇಗ ಭೇಟಿ ಮಾಡುತ್ತೇನೆ. ಅಲ್ಲಿಯವರೆಗೂ ವಿದಾಯ ಹೇಳುತ್ತಿದ್ದೇನೆ. ಧನ್ಯವಾದಗಳು.